ಇದೆ ಅಂತ ಹೇಳಿದ್ದಾರೆ. ಕಷ್ಟ ಆಯ್ತು, ಬೆಳಗಾಯಿತು, ಯಥಾ ಪ್ರಕಾರ ಗಂಗಾ ಪ್ರತಿನಿತ್ಯ ಕರ್ಣ ಗಂಗಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ನಮಗೆ ಶಾಸ್ತ್ರ ಹೇಳುತ್ತದೆ, ಅರ್ಕಮಂಡಲಗಂ ವಿಷ್ಣುಂ ಧ್ಯಾತ್ವೈವ ತ್ರಿಪದೀಂ ಜಪೇ. ಸೂರ್ಯಮಂಡಲದ ಮಧ್ಯವರ್ತಿಯಾದ ನಾರಾಯಣನನ್ನ ಧ್ಯಾನ ಮಾಡ್ತಾ ಗಾಯತ್ರಿ ಜಪ ಮಾಡಬೇಕು ಅಂತ ಅದು ಶಾಸ್ತ್ರದ ವಿಧಿ. ಅದು ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹ ಧೃತಶಂಖ ಚಕ್ರ. ಇದು ಧ್ಯಾನ ಶ್ಲೋಕ. ಅದಕ್ಕೆ ಆದ್ಯ ಸೂರ್ಯ ಪಾಪ, ಸೂರ್ಯಮಂಡಲ ಮಧ್ಯವರ್ತಿಯನ್ನು ಧ್ಯಾನ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ನಮಗಿದ್ರೆ ಎಷ್ಟು ಎಚ್ಚರ ಇರಬೇಕು ಕರ್ಣನಿಗೆ. ಆತ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯಾವನ್ನೇ ಶುರು ಮಾಡಿದರೆ ಎಷ್ಟೊತ್ತು ಮಾಡ್ತಿದ್ದ ಅಂತ ಮಹಾಭಾರತನ ಹೇಳ್ತಾರೆ. ಎಷ್ಟೊತ್ತು ಸಂಧ್ಯಾವನ್ನೇ ಮಾಡ್ತಿದ್ದ ಕರ್ಣ ಜಪ ಮಾಡ್ತಿದ್ದ ಅಂತ ಕೇಳಿದರೆ ಸೂರ್ಯನ ಬೆಳಕು ಬಿಸಿಲು ಬೆನ್ನಲ್ಲಿ ಬೀಳ್ತಿತ್ತಂತೆ, ಅಷ್ಟೊತ್ತು ಸಂಧ್ಯಾವನ್ನೇ ಮಾಡ್ತಿದ್ದಂತೆ. ಅಂದರೆ ಸೂರ್ಯ ಮಧ್ಯಾಹ್ನದ ಸೂರ್ಯನು ಆ ಕಡೆ ಹೋಗೋವರೆಗೂ ಬೆಳಗ್ಗೆ ಶುರು ಮಾಡಿದ ಗಾಯತ್ರಿ ಮಂತ್ರ ಜಪ ಅಲ್ಲಿವರೆಗೂ ಮಾಡ್ತಿದ್ದಂತೆ. ಸೂರ್ಯನ ಬೆಳಕು ಬೆನ್ಮೇಲೆ ಬೀಳಬೇಕು ಅಂದ್ರೆ ಬೆನ್ನ ಯಾಕಡೆ ಪೂರ್ವಪುಖ ಮಾಡಿರ್ತಾರೆ. ಬೆನ್ಮೇಲೆ ಬೀಳಬೇಕು ಅಂದ್ರೆ ಅರ್ಥ ಏನೀಗ ಪಶ್ಚಿಮ ಕಡೆ ತಿರುಗಿರ್ಬೇಕು ಸೂರ್ಯ. ನಾವು ಹಾಗಲ್ಲ, ಶುರು ಮಾಡದೆ ಬೆನ್ಮೇಲೆ ಬಿದ್ದ ಮೇಲೆ ಇನ್ನ ಎಷ್ಟೊತ್ತು ಬರ್ತಾರೆ ಲೆಕ್ಕ ಆಗ್ತದೆ. ಅಂದ್ರೆ ಯಾವುದೋ ಕಾಲಕ್ಕೆ ಸಂಧ್ಯಾವನ್ನೇ, ಯಾವುದೋ ಕಾಲಕ್ಕೆ ಜಪ, ಅದೇನು ಎಲ್ಲಿ ಏನೇನು ಶಬ್ದರೋ ದೇವರಿಗೆ ಗೊತ್ತವೆ ಅಲ್ಲ ಕೂಡ. ಹೆಸರು ಸಂಧ್ಯಾವನ್ನೇ ಫಲ ಕೊಟ್ಟಿಲ್ಲ ಅಂದ್ರೆ ಅರ್ಥ ಇಲ್ಲ. ಆಚಾರ್ಯ ಹೇಳ್ತಾರೆ, ಆ ಸೂರ್ಯ ದರ್ಶನ ತಿಷ್ಟೇ ತತ ಸ್ತೂಪ ವಿಷಯಿತವ. ಸೂರ್ಯೋದಯಕ್ಕಿಂತ ಮುಂಚೆ ಜಪ ಶುರು ಮಾಡಿರ್ಬೇಕು, ಆಮೇಲೆ ಅದನ್ನು ಎಷ್ಟೊತ್ತು ಪ್ರಕಾರ ಹೇಳಿ ಶುರು ಮಾಡೋದು ಮಾತ್ರ ಮುಂಚೆ ಮಾಡಿರಬೇಕು ಒಂದು ನಿಯಮ. ಆ ಬಿಸಿ ಬೇಗ ಹೋದ್ರೆ ಬೇಡ ಅಂಬೋದಿಲ್ಲ, ಲೇಟ್ ಆಗೋದ್ರೆ ಅಬ್ಜೆಕ್ಷನ್ ಅದು. ಬೇಗ ಮಾಡಿದ್ರೆ ತಪ್ಪು, ಬೇಗನೆ ಮಾಡಬೇಕು. ಎಷ್ಟೊತ್ತು ಬೇಕಾದ್ರೂ ಮಾಡಿ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ. ಸಾವಿರ ಅತ್ಯುತ್ತಮ ಜಪ, ಸಾವಿರ ಗಾಯತ್ರಿ ಜಪ ಮಾಡಿದರೆ. ನೂರು ಶತಮಧ್ಯಾಂ, ಅದು ಮಧ್ಯದ ಫಲ. ಇನ್ನು ದಶಾವರಾಂ, ಟೆನ್ ಅಂದ್ರೆ ಮಿನಿಮಮ್, ಅದು ಲೋಯೆಸ್ಟ್. ಅದು ಒಂದು ಇವತ್ತು ಲೋಯೆಸ್ಟ್ ಗ್ರೇಡ್ ಬ್ರಾಹ್ಮಣ ಸಿಗೋದೇ ಹತ್ತು ಮಾಡ್ತಾರೆ, ಲೋಯೆಸ್ಟ್ ಗ್ರೇಡ್ ಬ್ರಾಹ್ಮಣ ಇದ್ದಾಗ ಲೆಕ್ಕ. ಅವನು ಎಂದೋ ಒಪ್ಪೊತ್ತು ಮಾಡ್ತಾರೆ, ಮೂರೊತ್ತು ಮಾಡಲಿಲ್ಲ ಈ ಮಧ್ಯೆ. ಅದು ವಾರಕ್ಕೊಂದು ಬೇರೆ ಮಾಡ್ತಿರ್ತಾರೆ ಕೆಲವರು. ಎಂಥ ಬ್ರಾಹ್ಮಣ ಆಗ್ತಾರೆ, ಎಲ್ಲ ಕೋಟಾ ಬ್ರಾಹ್ಮಣ ಅಂತ. ಕೋಟಾ ನೋಟ್ಗಿಂತ ಜಾಸ್ತಿ ಕೋಟಾ ಬ್ರಾಹ್ಮಣರೇ ಜಾಸ್ತಿ ಇರೋ ಕಾಲ ಇದು. ಆದ್ದರಿಂದ ಸರಿಯಾಗಿ ಮಾಡಿದರೆ ಮಾತ್ರ ಅದು ಸುರಿ ಮಳೆ ಆಗಬೇಕು, ಅವನು ಅಂದ್ಕೊಂಡ ಕೆಲಸ ಆಗಿಬಿಡಬೇಕು ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಗಾಯತ್ರಿ ಮಂತ್ರಕ್ಕಿದೆ. ವೇದ ಮಾತಾತು ಗಾಯತ್ರಿ, ಸಕಲ ವೇದಗಳನ್ನು ಪಾರಾಯಣ ಮಾಡಿದರೆ ಎಷ್ಟು ಪುಣ್ಯನೋ, ಬರೀ 24 ಅಕ್ಷರದ ಗಾಯತ್ರಿ ಮಂತ್ರ ಹೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. 24 ಅಕ್ಷರದೊಳಗೆ ಅನಂತ ವೇದಗಳನ್ನು ಪ್ಯಾಕ್ ಮಾಡಿರತಕ್ಕಂಥ ಮಂತ್ರ ಅಂದರೆ ಗಾಯತ್ರಿ ಮಂತ್ರ. ಅದಕ್ಕೆ ಗಾಯತ್ರಿ ಸಮನಾದ ಮಂತ್ರವೇ ಮತ್ತೊಂದಿಲ್ಲ. ಅಷ್ಟು ಶ್ರದ್ಧೆಯಿಂದ ಅದನ್ನು ಜಪ ಮಾಡಲೇಬೇಕು ಎಂಬುದು ಶಾಸ್ತ್ರದ ವಿಧಿ. ಕರ್ಣ ಹಾಗೆಯೇ ಮಾಡ್ತಾ ಇದ್ದ. ಇನ್ನೇನು ಆನ್ಯಕ ಮುಗಿತಾ ಬಂದಿತ್ತು. ಅಷ್ಟೊತ್ತಿಗೆ ಇಂದ್ರದೇವರು ಬಂದರು. ಬ್ರಾಹ್ಮಣ ವೇಷ ಮ್ಯಾಚ್ ಫಿಕ್ಸಿಂಗ್ ಆದಾಗ ನಡೆದೇ ಬಿಟ್ಟಿದೆ ಎಲ್ಲ ಪೂರ್ತಿ ಈಗಾಗಲೇ. ಎಲ್ಲ ವಿಷಯ ಎಳೆ ಆಗಿಬಿಟ್ಟಿದೆ, ಕ್ವಶನ್ ಪೇಪರ್ ಔಟ್ ಆದಾಗ ಆಗಿಬಿಟ್ಟಿದೆ. ಓ ಬನ್ನಿ ಬನ್ನಿ ಆಚಾರ್ಯ ಅಂತ ಕರೀತಾರೆ. ಕರ್ಣ ಕರೀತಾರೆ, ಮೊದಲು ಗುಟ್ಟು ಬಿಟ್ಟುಕೊಡೋದಿಲ್ಲ, ನಮಸ್ಕಾರ ಮಾಡ್ತಾನೆ. ಏನು ಬೇಕು ಯಥಾ ಪ್ರಕಾರ ಏನು ಬೇಕು ಅಂತ ಕೇಳುತ್ತಾರೆ. ಆಗಾತ ಹೇಳ್ತಾನೆ, ಕರ್ಣ ನಾನು ಬಹಳ ದೊಡ್ಡ ವಸ್ತು ಕೇಳೋದಕ್ಕೆ ಬಂದಿದ್ದೇನೆ, ಇಲ್ಲ ಅಂತ ಹೇಳಬಾರದು ಅಂತ ಹೇಳ್ತಾರೆ. ಏನು ಬೇಕು ಹೇಳಿ ನಿಮಗೆ, ಆನೆಗಳು ಬೇಕಾ ಕುದುರೆಗಳು ಬೇಕಾ ಅದೆಲ್ಲ ಕೇಳಕ್ಕೆ ಶುರು ಮಾಡ್ತಾನೆ. ಎಷ್ಟು ಬೇಕಾದ್ರೂ ಆನೆ ಕೊಡ್ತೇನೆ, ಎಷ್ಟು ಬೇಕಾದ್ರೂ ಕುದುರೆ ಕೊಡ್ತೇನೆ, ಎಷ್ಟು ಬೇಕಾದ್ರೂ ಭೂಮಿ ಕೊಡ್ತೇನೆ ಎಲ್ಲ ಹೇಳಿದ. ನನಗೆ ಅದೆಲ್ಲ ಬೇಕಿಲ್ಲ, ನನಗೆ ಅದೆಲ್ಲ ಬೇಕಿಲ್ಲ, ನಾನು ಬೇರೆ ಒಂದೇನೋ ಕೇಳಕ್ ಬಂದಿದ್ದೇನೆ, ಅದನ್ನು ಕೊಟ್ಟರೆ ತಗೋತೀನಿ ಅಂತ ಹೇಳಿದ್ರಂತೆ. ಆ ಕರ್ಣ ಅನ್ನದ್ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ, ಯಾರ ಹತ್ರ ಗೊತ್ತಿಲ್ವೇನು, ಕವಚಕೊಂಡಲು ಬೇಕು ತಾನೆ, ಕೊಡ್ತೀನಿ ಅಂತ ಹೇಳಿದನಂತೆ. ಎಷ್ಟು ಅವನ ದೀಕ್ಷೆ ಇತ್ತು ಅಂದ್ರೆ ಸ್ವಪ್ನ ಸತ್ಯತ್ತು ಒಳ್ಳೆ ದೃಷ್ಟಾಂತ ಇದೆ. ನಿಮಗೆ ಕವಚಕುಂಡಲು ಬೇಕು ತಾನೆ, ನಾನು ಕೊಡ್ತೇನೆ, ನೀವು ಇಂದ್ರದೇವರು ನಾನು ಗೊತ್ತಿಲ್ಲವೇ ಅಂತ ಹೇಳಿದನಂತೆ. ಅವರಿಗೆ ಆಶ್ಚರ್ಯ ಆಗೋಯ್ತು, ಕರ್ಣ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೆವು, ನಮ್ಮಪ್ಪ ಎಲ್ಲ ಹೇಳಿದ್ದಾನೆ ಅಂತ ಹೇಳಿಬಿಟ್ರು. ಎಲ್ಲ ಹೇಳಿ ಆಗಿದೆ ನನಗೆ, ನೀವು ಬರೋ ವಿಷಯ ಹೇಳಿ ಆಗಿದೆ, ಏನು ಕೇಳ್ತೀರಿ ಅಂತ ಹೇಳಿದ್ದಾರೆ, ಯಾತಕ್ಕೆ ಕೇಳ್ತೀರಿ ಅಂತ ಹೇಳಿದ್ದಾರೆ. ನಿಮ್ಮ ಅವತಾರ ಅರ್ಜುನ, ಅವ್ರಿಗೆ ಒಳ್ಳೆದಾಗಲಿಕ್ಕೆ ಇಷ್ಟ ಉಪಾಯ ಮಾಡ್ತಿದ್ದೀರೀಗ, ನಂದೇನು ಯೋಚನೆ ಇಲ್ಲ, ನನ್ನ ಉದ್ದೇಶ ಇಷ್ಟೇ, ಕೇಳಿದವರಿಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಮತ್ತು ರಾಯರೇ ಇಲ್ಲ ಅಂತ ಹೇಳೋದಿಲ್ಲ. ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇರವೆಂದು ಪ್ರಸಿದ್ಧರಾಗಿಬಿಟ್ಟಿದ್ದಾರೆ. ಅಂತ ಹೊತ್ತಿನೊಳಗೆ ಕರ್ಣ ಭಾರಿ ದೊಡ್ಡ ದೇವತೆ. ಕರ್ಣ ಈ ಮತ್ತೆ ಸೂರ್ಯನ ಅವತ ರಾಯರಿಗಿಂತ ಮೇಲಿರ್ತಕ್ಕಂಥ ದೇವತೆ ಕರ್ಣ ಸೂರ್ಯ. ಆತ ಸತ್ಯವಾದ ಮಾತನ್ನಾಡ್ತಾನೆ, ಎಂದು ಇಲ್ಲ ಅಂತ ಹೇಳೋದಿಲ್ಲ, ಬೇಕಾದ ಕೇಳಿ ಕೊಡ್ತೇನೆ, ಕವಚಕುಂಡಲ ಬೇಕಾ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಕರ್ಣ ಕೊಡು ನನಗೆ ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಕಷ್ಟ ಕರ್ಣ ಕೊಡ್ತೇನೆ ಅಂತ ಹೇಳ್ತಾರೆ. ಕೊಡ್ತೇನೆ ಅಂತ ಹೇಳಿದವನೇ ಕೊಟ್ಟನಂತೆ. ಬಹುಶಃ ಅದನ್ನು ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಕವಚಕುಂಡಲ ಕೊಡೋದ್ರೆ ಸಾಮಾನ್ಯ ಅಲ್ಲ, ಅದು ಕಟ್ಟಿಕೊಂಡ ಕವಚಕುಂಡಲ ತೆಗೆದುಕೊಡೋದಲ್ಲ, ಅದನ್ನ ಏನು ಕಟ್ಟಿಕೊಂಡಿದ್ದಾನೆ ತೆಗೆದುಕೊಟ್ಬಿಡೋದು ಆ ಥರ ಅಲ್ಲ. ಅದು ಹುಟ್ಟುತ್ತಾನೆ ಬಂದಿದೆ, ಅದು ದೇಹದಿಗೆ ಅಂಟುಕೊಂಡ್ಬಂದ್ಬಿಟ್ಟಿದೆ. ಕವಚಕುಂಡಲಗಳು ಕಿವಿಗೆ ಕವಚಕುಂಡಲ ಹಾಗೆ ಇದೆ, ಮೈ ತುಂಬ ಕವಚ ಇದೆ, ಬರೀ ಮುಂದೊಂದೇ ಇಲ್ಲ, ಇಡೀ ಹಿಂದೂ ಮುಂದೆ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ ಕವಚ. ಅದನ್ನು ಕೊಡಬೇಕು ಅನ್ನೋ ಕಾರಣ ಏನು ಮಾಡಬೇಕು ಗೊತ್ತೇನು, ಕೊಯ್ಬೇಕು, ಅದನ್ನು ಖಡ್ಗದಿಂದ ಕೊಯ್ಬೇಕು, ಕಠಾರಿಯಿಂದ ಕೊಯ್ದು ಕೊಡಬೇಕು. ದಾನ ಕೊಡೋದು ಒಂದು ಕಷ್ಟ, ಕೊಯ್ದುಕೊಳ್ಳೋದು ಎರಡನೇ ಕಷ್ಟ. ಈ ಮಧ್ಯೆ ಮುಳ್ಳು ತೆಗೆದ್ರೆ ಮನುಷ್ಯನ ತಡ್ಕೊಳ್ಳೋಕ್ಕಾಗೋದಿಲ್ಲ. ತನ್ನ ದೇಹದ ಅವು ಎಚ್ಚರ ತಪ್ಪು ಕೊಟ್ಟರೆ ದಾನ ಅಲ್ಲ, ಎಚ್ಚರ ಇರಬೇಕು. ಅದು ನಿದ್ಗಣ್ಣ ಸೈನ್ ಮಾಡಿದ್ರೆ ಇನ್ವ್ಯಾಲಿಡ್, ಅದು ಎಚ್ಚರ ಇದ್ದಾಗ ಸೈನ್ ಮಾಡಬೇಕಲ್ಲ. ಹಾಕಿ ಆ ದೃಷ್ಟಿಯಲ್ಲಿ ಎಚ್ಚರ ಇದ್ದೇ ಕೊಡಬೇಕು. ಏನು ವ್ಯವಸ್ಥೆ ಇಲ್ಲ, ಕಾರಣ ತಗೊಂಡೇಬಿಟ್ಟ ಕಠಾರಿ ತಗೊಂಡಂತೆ ತನ್ನ ದೇಹದ ಕೊಯ್ಕೊಳ್ಳೋಕೆ ಶುರು ಮಾಡ್ತಿದ್ದಾನೆ. ಎಂಥ ಆಶ್ಚರ್ಯ ಅದು! ಕರ್ಣನ ದಾನ ಎಷ್ಟು ಶ್ರೇಷ್ಠ ದಾನ ಅಂತ ಹೇಳಿ, ಮೊದಲೇ ಪ್ಯೂರ್ ಗೋಲ್ಡ್, ಮತ್ತೆ ಅದು ಶ್ರೀ ಗೋಲ್ಡ್ಗೆ ಗೋಲ್ಡ್ ಅಲ್ಲ, ಪ್ಯೂರ್ ಗೋಲ್ಡ್ ಮೊದಲನೇದಾಗಿ. ಅದು ಅಮೃತದ ಟಚ್ ಆಗಿದೆ, ಅವನ ಪ್ರಾಣದ ಜೊತೆ ಬಂದಿದೆ, ಪ್ರಾಣ ಕಾಪಾಡ್ತಾ ಇದೆ. ಅದನ್ನು ತೆಗೆದುಕೊಡಬೇಕು ಅಂದ್ರೆ ಕರ್ಣನ ತ್ಯಾಗವನ್ನು ವರ್ಣಿಸಲಿಕ್ಕೆ ಪದಗಳೇ ಸಿಗೋದಿಲ್ಲ. ಅಷ್ಟು ಪುಣ್ಯಾತ್ಮ ಕರ್ಣ, ರಕ್ತ ಸುರಿತಾ ಇದೆ ಅಂತ ಕಿವಿಯಿಂದ ತೆಗೆಯಕ್ಕೆ ಬರೋದಿಲ್ವಲ್ಲ, ಕಿವಿ ಕೊಯ್ಕೋಬೇಕು ಅವನು, ಪಾಪ ಕಟ್ ಮಾಡ್ಕೊಂಡ್ಬಿಟ್ಟಂತ ಹಾಗೆ ಎರಡು ಕಿವಿನೂ ತುಂಡು ಮಾಡ್ಕೋತಾನೆ. ತಗೊಂಡು ತಗೊಳ್ಳಿ ಅಂತ ಕೊಡ್ತಿದ್ದ, ರಕ್ತ ಸುರಿತಾ ಇದೆ ಪಾಪ, ಬೈ ತುಂಬಾ ರಕ್ತ ಹರಿತಾ ಇದೆ, ಕವಚನ ಹೀಗೆ ಎತ್ತಿ ಕೊಡಬೇಕು ಮೇಲಿಂದ, ಪೂರ್ತಿ ಕವರ್ ಆಗಿದೆಯಲ್ಲ. ದೇವತೆಗಳು ನೋಡಿ ಆಶ್ಚರ್ಯ, ಪುಷ್ಪವೃಷ್ಟಿ ಸುರಿಸ್ತಾ ಇದೆ ಅಂತ ಕರ್ಣನ ಮೇಲೆ. ಭಲೇ ಕರ್ಣ, ನಿನ್ನ ದಾನಕ್ಕೆ ಸಾಟಿಯೇ ಇಲ್ಲ. ಇದು ಕರ್ಣನ ದಾನ, ದೊಡ್ಡ ಕಥೆ ಇದು. ಕರ್ಣ ದಾನಶೂರ ಅನ್ನೋ ಹೆಸರು ಸಾರ್ಥಕವಾಗಿ ಹೋಗ್ತಕ್ಕಂಥ ಕೆಲಸ ಮಾಡ್ತಾನೆ. ಅದರಿಂದ ನನ್ನ ಸಾವಿದೆ ಅಂತ ಗ್ಯಾರಂಟಿ ಗೊತ್ತಿದ್ರು ಕೊಡ್ತಾನೆ. ದಾನ ಕೊಡ್ರಿ ಬದುಕರಿ ಅಂತ ಹೇಳಿದ್ರು ದಾನ ಕೊಡೋದಿಲ್ಲ ಮನುಷ್ಯ, ಸಾಯ್ತೆ ಇದ್ರು ಕೊಡ್ತಾನೆ. ಏನು ಆಶ್ಚರ್ಯ ಇದು! ಅದನ್ನು ಕೊಟ್ಟು ಬದುಕರಿ ಅಂದ್ರಲ್ಲ, ಕೊಟ್ಟು ಸಾಯ್ಬೇಡ ಅಂದ್ರೆ ಸಾಯ್ಲಕ್ಕೆ ತಯಾರು, ಕೊಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ ಕಥೆ ಕೇಳಿದಾಗ ಇಂದ್ರದೇವರಿಗೆ ಆಶ್ಚರ್ಯ ಆಗೋಯ್ತಂತೆ. ಎಂಥ ಕರ್ಣ ಇವನು! ಅವ್ರ ಮೈ ಮರೆತು ಬಿಟ್ರಂತ, ಅವನ ರಭಸ ನೋಡಿಬಿಟ್ಟು, ಅವನ ತ್ಯಾಗಕ್ಕೆ ಮೆಚ್ಚಿಬಿಟ್ಟು, ಕರ್ಣ ಏನ್ ಬರಬೇಕು ಕೇಳಿಕೊ ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ರಂತೆ. ನೋಡಿ ಆಕ್ಚುಲಿ ಅದು ಸೂಯಿಸೈಡಲ್ ಅಪ್ರೋಚ್ ಅದು, ಒಂದು ಬಂದಿರೋದು ಡ್ಯಾಮೇಜ್ ಮಾಡಲಿಕ್ಕೆ. ವರ ಕೇಳಿದ ತಕ್ಷಣ ಏನಾಯ್ತು? ಈಗ ಮಾಡಿದ್ದಾರೆ ವೇಸ್ಟ್ ಆಗಬೇಕಂತ ವರ ಕೇಳಕ್ಕೆ ಸ್ಥಿತಿ ಬಂತು. ಅದು ಇಂದ್ರದೇವರೇ ಎಕ್ಸೈಟ್ ಆಗಬೇಕು ಅಂತ ತ್ಯಾಗ ಕರ್ಣ ಮಾಡ್ತಾನೆ. ತೆಗೆದಿಟ್ಟನಂತೆ ಅವ್ರು ಹೇಳ್ತಾರೆ, ಕರ್ಣ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳಿ ಕೊಡ್ತೇನೆ ಅಂತ ಹೇಳ್ತಾರೆ. ತಕ್ಷಣ ಕರ್ಣ ಕೇಳ್ತಾನೆ, ಸ್ವಾಮಿ ನಮ್ಮಪ್ಪ ಹೇಳಿದ್ದಾನೆ ಯಥಾ ಪ್ರಕಾರ, ಅಮೋಘಾಂ ಶಕ್ತಿ ಮಾದಾಯ, ನಿಮ್ಮ ಶಕ್ತಿ ಕೊಡಿ, ಶಕ್ತಿ ಆಯ್ತ ಕೊಡಿ ನನಗೆ ಅಂತ ಕೇಳಿದ ತಕ್ಷಣ ಇಂದ್ರದೇವರು ಒಂದು ಕ್ಷಣ ಗಾಬರಿ ಆಗಿಬಿಡ್ತಂತೆ. ನಾ ಮಾಡಿಕೊಂಡಿದ್ದೇನೀಗ, ಈ ಮತ್ತೆ ಇಷ್ಟೆಲ್ಲ ಮಾಡಿಬಿಟ್ಟು ಕರ್ಣನನ್ನು ಕೊಡ್ಲಿಕ್ಕೆ ಅರ್ಜುನಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕವಚ ಕುಂಡಲ ಕೇಳಿದೆ. ಈಗ ಇನ್ನೂ ಡೇಂಜರಸ್, ಈಗ ಶಕ್ತಿ ಆಯ್ತ ಕೊಟ್ಟು ಅರ್ಜುನ ಕೊಳ್ತಾನೆ ಈಗ ಅಂತ ಶಕ್ತಿ ಆಯ್ತು ಕೊಡೋ ಪ್ರಸಂಗ ಬಂತಲ್ಲ ಅಂತ ಹೇಳಿಬಿಟ್ಟು ಆಯ್ತು ಕೊಡ್ತೇನೆ ಅಂತ ತಗೊಂಡ್ರಂತೆ. ಆದ್ರೆ ಒಂದೇ ಒಂದು ಧೈರ್ಯ ಅವರಿಗೆ, ಇದೆಲ್ಲ ವ್ಯವಸ್ಥೆ ಮಾಡಿರೋದು ಯಾರು? ಸಾಕ್ಷಾತ್ ನಾರಾಯಣ ಮಾಡಿದ್ದಾನೆ. ಮತ್ತೆ ಯಾರು ಕೃಷ್ಣನ ಕರ್ಣನ ಕಾಪಾಡ್ತಾ ಇದ್ದಾರೆ? ಅರ್ಜುನನನ್ನ ಕೃಷ್ಣ ಕಾಪಾಡ್ತಾನೆ. ಈ ಭರವಸೆ ಅವರಿಗೆ ತುಂಬಾ ಇರೋದ್ರಿಂದ, ಕರ್ಣ ನೀನು ಯಾತಕ್ಕೆ ಶಕ್ತಿ ಆಯ್ತ ಕೇಳಿದ್ದ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಶಕ್ತಿ ಆಯ್ತ ಯಾತಕ್ಕೆ ಕೇಳಿದ್ದೆ ನನಗೆ ಗೊತ್ತಿದೆ. ನೀನು ಅದು ಅರ್ಜುನ ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಹೌದಲ್ಲೋ, ನಾನು ಹೇಳ್ತೇನೆ ಕೇಳು. ನೀನು ಶಕ್ತಿ ಆಯ್ತದಿಂದ ಯಾರನ್ನು ಕೊಲ್ಲಕ್ಕೆ ಇಷ್ಟಪಡ್ತೀಯೋ ಅವ್ರನ್ನ ಕೊಂದೇ ಕೊಲ್ತೀಯ, ಸಂಶಯನೇ ಇಲ್ಲ. ಶಕ್ತಿ ಶಕ್ತಿ ಆಯ್ದಕ್ಕಿದೆ, ಆದರೆ ನಿನ್ನ ಮನಸ್ಸಲ್ಲಿ ಯಾರನ್ನು ಕೊಲ್ಲಬೇಕು ಅಂತ ಇದೆಯಲ್ಲ, ಅವನು ಕೊಲ್ಲಕ್ ಮಾತ್ರ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಅವನು ಕೊಲ್ಲಕ್ ಮಾತ್ರ ಆಗೋದಿಲ್ಲ, ಕೃಷ್ಣರಕ್ಷಿತನಾದವನ್ನು ಕೊಲ್ಲ ಶಕ್ತಿ ಶಕ್ತಿ ಆಯ್ದಕ್ಕಿಲ್ಲ ಅಂತ ಹೇಳಿ ಕೊಟ್ಬಿಟ್ರು. ಅಂದ್ರೆ ಅರ್ಜುನ ಕೊಲ್ಲಕ್ ಆಗೋದಿಲ್ಲ ಅಂತ ಗ್ಯಾರಂಟಿ. ಅದಕ್ಕೆ ಶಕ್ತಿ ಇದೆ ಆದ್ರೆ ಇದೆ ಕೆಲಸ ಆಗತ್ತಾ? ಆಗೋದಿಲ್ಲ. ಇಂದ್ರದೇವರಿಗೆ ನಂಬಲಿಕ್ಕೆ ಏನು ಕಾರಣ ಇತ್ತು ಅಂದ್ರೆ, ಕೃಷ್ಣ ಮಾತು ಕೊಟ್ಟಿದ್ದಾನೆ, ನಾನು ಅರ್ಜುನನ ಕಾಪಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾನಾದ್ರಿಂದ ಯೋಗಕ್ಷೇಮಂ ಮಹಾಮ್ಯಹಂ. ಇದು ಎಂಥ ಒಂದು ಆ ಸಮಯದಲ್ಲಿ ನಡೆದ ವಿಚಿತ್ರ ಘಟನೆ ಇದು. ತಕ್ಷಣ ಅನ್ನಿಸ್ಕೊಂಡಂತೆ, ಆಯ್ತು ನಾನು ಪ್ಲಾನ್ ನಾನೇ ಮಾಡ್ತೇನೆ ಅನ್ನಿಸ್ಕೊಂಡ್ಬಿಟ್ಟನಂತೆ. ಅವತ್ತಿನಿಂದ ಕರ್ಣ ಅದನ್ನು ವಿಶೇಷದಿಂದ ಕಾಪಾಡ್ತಾ ಇದ್ದ, ಅರ್ಜುನ ಎಸಿಬೇಕು ಎಸಿಬೇಕು ಅಂತೇಳಿ. ಅದು ಹೇಗೆ ಮಿಸ್ ಆಯಿತು ಅಂಬುದನ್ನು ಮುಂದೆ ಹೇಗೋ ನೋಡ್ತೇವೆ. ಆದ್ದರಿಂದ ಕರ್ಣ ಪರ್ವದಲ್ಲಿ ಅದು ಹಾಗೆ ಇರಲಿ. ಇಲ್ಲೇನಾಗಿದೆ, ಇಂದ್ರದೇವರು ನೋಡಿದ್ರು ಕರ್ಣನ ಸ್ಥಿತಿ ವಿಚಿತ್ರ ಆಗಿಬಿಟ್ಟಿದೆ. ಪಾಪ, ರಕ್ತ ಸುರಿತಾ ಇದೆ, ಮೈಯೆಲ್ಲ ಇದಾಗಿ ಹೋಗಿಬಿಟ್ಟಿದೆ, ನೋಡಾಗಿಲ್ಲ ಕರ್ಣನ ಸ್ಥಿತಿ. ಅವರು ವರ ಕೊಡ್ತಾರೆ, ಕರ್ಣ ನಿನ್ನ ದಾನಕ್ಕೆ ತುಂಬ ಮೆಚ್ಚಿದ್ದೇನೆ, ನಾನು ನಿಜವಾಗ್ಲೂ ಸಂತೋಷವಾಗಿದೆ, ನಿನ್ನ ಎಲ್ಲ ಗಾಯ ತಕ್ಷಣ ವಾಸಿಯಾಗಲಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮತ್ತೆ ಒಂದು ಚೂರು ಗುರ್ತು ಕೂಡ ಇರಬಾರದು ಅಂತ ಹೇಳಿಬಿಡ್ತಾರೆ. ಪ್ಲೇನ್ ಆಗಿರಬೇಕು, ನಿನ್ನ ಮುಖದ ಕಾಂತಿ ಹಾಗೆ ಇರಲಿ, ಇಲ್ಲ ಅರ್ಧ ಹರಕ್ಕೆ ಕಿವಿ ಹೇಗೆ ಕಾಣಿಸ್ಬೇಕಾಗಿತ್ತು ಕರ್ಣ ಪಾಪ ಏರಿ, ಎಲ್ಲ ತಕ್ಷಣ ವಾಸಿಯಾಗಲಿ, ಎಲ್ಲ ಸ್ವರೂಪ ನಿನಗೆ ಬರಲಿ ಅಂತ ಹೇಳಿದ್ರಂತೆ. ನೆಕ್ಸ್ಟ್ ಮೊಮೆಂಟಲ್ಲಿ ಕರ್ಣ ಪರ್ಫೆಕ್ಟ್ ಆಗಿಬಿಡ್ತಾರೆ. ದೇವತೆಗಳು ಎಂದೂ ಕೂಡ ಎಂಥ ಪ್ರಸಂಗ ಬಂದು ಅನುಗ್ರಹ ಮಾಡೋದನ್ನು ಬಿಡೋದಿಲ್ಲ. ಅವರು ತಗೊಳ್ಳಕ್ಕೆ ಅಂತ ಬಂದರೂ ತಾವೂ ಕೊಟ್ಟರು, ಇಷ್ಟೆಲ್ಲ ನೋವಾಯಿತು ಸರಿ ಮಾಡಿಬಿಟ್ರು. ಆದ್ದರಿಂದ ನಾವು ದೇವತೆಗಳ ನಂಬಿಕೆ ಇತ್ತು ಅಂತ ಕೇಳಿ, ದೇವತೋಷಣಂ ವೃಥ, ಆಚಾರ್ಯರ ಮಾತು. ದೇವತೆಗಳನ್ನು ಸಂತೋಷ ಪಡಿಸಿದರೆ ಏನು ಮಾಡಿದರೂ ವ್ಯರ್ಥ ಆಗೋದಿಲ್ಲ, ಅದು ಕಲ್ಯಾಣಕರವೇ ಆಗಬೇಕು ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ಇದಿಷ್ಟು ಹೇಳಿ ಅಲ್ಲಿಂದ ಅದೃಶ್ಯರಾಗಿ ಹೊರಟುಬಿಟ್ರಂತೆ. ಕರ್ಣನಿಗೂ ಭಾರಿ ಹೆಮ್ಮೆ, ನಾನು ಇಂದ್ರದೇವರಿಗೆ ದಾನ ಮಾಡಿದ ವ್ಯಕ್ತಿ ನಾನೀಗ ಅಂತಕ್ಕಂಥ ಕೀರ್ತಿಯವರು. ತನ್ನ ಪ್ರಾಣದ ಬಗ್ಗೆ ಏನೂ ಯೋಚನೆ ಮಾಡದೇನೆ ಸಂಭ್ರಮಪಟ್ಟ ಕರ್ಣ. ಅಲ್ಲಿಗೆ ಕುಂಡಲಾಹರಣ ಪರ್ವ ಅಂತ ಅದಕ್ಕೆ ಹೆಸರು, ವನಪರ್ವದಲ್ಲಿ ಲಾಸ್ಟ್ ಬಟ್ ಒನ್ ಅದು. ಅಲ್ಲಿಗೆ ವನಪರ್ವ ಒಂದೇ ಪರ್ವ, ಅಲ್ಲಿ ಚಿಕ್ಕ 22 ಉಪಪರ್ವಗಳಿವೆ. ಅದರೊಳಗೆ 22 ಉಪಪರ್ವಗಳನ್ನು ವೇದವ್ಯಾಸರು ಬರೆದಿದೆ. ಉಪಪರ್ವ ಸಬ್ ಕ್ಯಾಂಟೋಸ್, ಅದರಲ್ಲಿ ಇಪ್ಪತ್ತೊಂದನೇದು ಮುಗಿದಿದೆ, ಇನ್ನು ಉಳಿದಿರೋದು ಒಂದೇ ಕೊನೆಯದು ಯಕ್ಷಪ್ರಶ್ನೆಯ ಭಾಗ ಉಳ್ಕೊಂಡಿದೆ. ನಾಳೆ ದಿವಸ ಯಕ್ಷಪ್ರಶ್ನೆಯೊಂದಿಗೆ ವನಪರ್ವ ನಿಜವಾಗಲೂ ಈ ಸರ್ತಿ ಮುಗಿಯುತ್ತೆ. ಇಷ್ಟ ಸರ್ತಿ ವನಪರ್ವ ಮುಗಿದಿರಲಿಲ್ಲ, ಈ ಬಾರಿ ವನಪರ್ವ ಮುಗಿದು ಪಾಂಡವರ ವನವಾಸ ಮುಕ್ತಾಯವಾಗುತ್ತೆ. ಅಲ್ಲಿಗೆ ದೊಡ್ಡ ಕಥೆ 12 ವರ್ಷಗಳ ಕಥೆ ಮುಗಿದಾಗಲೆ, ಅದಕ್ಕೆ ದೀರ್ಘ 12 ವರ್ಷಗಳ ಕಥೆ, ವನವಾಸದ ಕಥೆ ಮುಕ್ತಾಯವಾಗ್ತಾ ಇದೆ. ನಾಳೆ ಮಂಗಳವಾದ್ದರಿಂದ ನಾಳೆ ಬೇಗ ಶುರುವಾಗುತ್ತೆ. ಬೇಗ ಅಂದರೆ ನಿಜವಾಗಲೂ ಬೇಗ, ಉಳಿದಂತೆ ಅಲ್ಲ, ನಿಜವಾಗಲೂ 6:30 ಶುರುವಾಗಿಬಿಟ್ಟು 8:00 ಒಳಗೆ ಇಡೀ ಕಾರ್ಯಕ್ರಮ ಮುಗಿಯುತ್ತೆ. ಯಕ್ಷಪ್ರಶ್ನೆ ಬಹಳ ಸ್ವಾರಸ್ಯವಾದ ಭಾಗ, ಅದು ಅಲ್ಲಿ ಕೇಳೋ ಪ್ರಶ್ನೆಗಳು ಕೊಡೋ ಉತ್ತರ ನಿಜವಾಗಲೂ ಇವತ್ತು ನಮಗೆ ಎಜುಕೇಟ್ ಹೇಗೆ ಮಹಾಭಾರತ ಎಜುಕೇಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಅತ್ಯದ್ಭುತವಾದ ಪ್ರಸಂಗಗಳಲ್ಲಿ ಒಂದು. ಅದರೊಂದಿಗೆ ವನಪರ್ವವನ್ನು ನಾಳೆ ಮುಕ್ತಾಯ ಮಾಡ್ತಾ ಈ ಮುಂದಿನ ಪರ್ವದ ಆರಂಭಕ್ಕೆ ತಯಾರಾಗೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಮಾನ್ಯ ನರಸಿಂಹಮೂರ್ತಿಯವರಿಂದ ದೇವತಾ ಪ್ರಾರ್ಥನೆ. ಅಪಮೃತ್ಯು ಪರಿಹರೇಸು ಅನಿಲ ದೇವ, ಅಪಮೃತ್ಯು ಪರಿಹರೇಸು ಅನಿಲ ದೇವ, ಕೃಪಣವತ್ಸಲನೆ ಕಾವರ ಕಾಣೆ ಜಗದೊರಗೆ, ಅಪಮೃತ್ಯು ಪರಿಹರೇಸು ಅನಿಲ ದೇವ, ಅನಿಲ ದೇವ, ನಿನಗಿನ್ನು ಸಮನಾದ ಅನಿಮಿತ್ತ ಬಾಂಧವರು, ನಿನಗಿನ್ನು ಸಮನಾದ ಅನಿಮಿತ್ತ ಬಾಂಧವರು, ಎನಗಿಲ್ಲ ಆವಾವ ಜನುಮದಲ್ಲೂ, ಅನುದಿನವು ಎಮ್ಮ ಉದಾಸೀನ ಮಾಡುವುದು ಅನುಚಿತವೋ ನಿನಗೆ, ಸಜ್ಜನ ಶಿಖಾ ಮಣಿಯೇ ಅಪಮೃತ್ಯು ಪರಿಹರಿಸು ಅನಿಲ ದೇವ. ಭವರೋಗಮೋಚಕನೆ ಪವಮಾನರಾಯ ನಿನ್ನವರವನು ನಾನು ಮಾಧವನ ಪ್ರಿಯನೇ ಜವನ ಬಾಧೆಯ ಬಿಡಿಸು ಅವನಿಯೋಳು ಸುಜನರಿಗೆ ಜವನ ಬಾಧೆಯ ಬಿಡಿಸು ಅವನಿಯೋಳು ಸುಜನರಿಗೆ ದಿವಿಜಗಣ ಮಧ್ಯದಲ್ಲಿ ಪ್ರವರಣೀ ಅಹುದೋಪ ಮೃತ್ಯು ಪರಿಹರಿಸು ಅನಿಲ ದೇವ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ವೇದವಾದೋದಿತ ಜಗಣಾಥ ವಿಠಲನ ವೇದವಾದೋದಿತ ಜಗಣಾಥ ವಿಠಲನ ಪಾದ ಭಜನೆಯ ನೀಡಿ ಪಾದ ಭಜನೆಯ ನೀಡಿ ಮೋದ ಕೊಡು ಸತತಾಪ ಮೃತ್ಯು ಪರಿಹರಿಸು ಅನಿಲ ದೇವ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸು ಅನಿಲ ದೇವ ಅನಿಲ ದೇವ
ಸಭಾಂಗಣ ಪ್ರತಿಧ್ವನಿ ಬರುವ ರೀತಿಯಲ್ಲಿ ದೇವರಾಮನನ್ನು ನಡೆಸಿಕೊಟ್ಟ ಶ್ರೀ ಮಾನ್ಯ ನರಸಿಂಹಮೂರ್ತಿಯವರಿಗೆ ಅನಂತ ಧನ್ಯವಾದಗಳು. ಒಂಬತ್ತನೇ ಪ್ರವಚನ ಮಾಲಿಕೆಯ ಮಂಗಳ ದಿನದಂದು ನರಸಿಂಹಮೂರ್ತಿಗಳ ದೇವರನಾಮವನ್ನು ಕೇಳ್ತಾ ನನಗೆ ಮನಸ್ಸು ಬಂತು, ಒಂದು ವಿದ್ಯಾ ಸಂಸ್ಥೆ ಸಾರ್ಥಕವಾಗಬೇಕಾಗಿದ್ದರೆ ಇಂಥ ಕೆಲಸಗಳು ನಡೀಬೇಕು. ಈ ವಿಜಯಭಾರತಿ ವಿದ್ಯಾಶಾಲೆ ಪೇಜಾವರ ಶ್ರೀಗಳ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈ ಧಾರ್ಮಿಕ ಕಾರ್ಯ ನಡೀತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆಚಾರ್ಯರ ಪ್ರವಚನ ಪ್ರಾರಂಭವಾಗುವ ದಿನ ನಾವು ಹಾಲಕ್ಕಿ ಕಾಯ್ದಂಗೆ ಕಾಯ್ತಾ ಇರ್ತೀವಿ. ಮುಗಿಯುವ ದಿನ ಬಂದಾಗ ನಾವೇನೋ ಕಳ್ಕೊಂಡ್ವೇನೋ ಅಂತಕ್ಕಂಥ ಒಂದು ಮನಸ್ಸಿಗೆ ಆತಂಕ ಉಂಟು ಮಾಡ್ತಾ ಇದೆ. ಆಚಾರ್ಯರ ಪ್ರವಚನದ ವೈಖರಿಯನ್ನ ಒಂದೇ ಒಂದು ಮಾತಿನಲ್ಲಿ ವರ್ಣಿಸೋದಾದರೆ, ಒಬ್ಬ ಶ್ರೇಷ್ಠ ಗೋಲ್ಡ್ ಸ್ಮಿತ್ ಕೈನಲ್ಲಿ ಬಂಗಾರವನ್ನು ಕೊಟ್ಟಾಗ ಅವನು ಅತ್ಯುತ್ತಮ ಗೋಲ್ಡ್ ಸ್ಮಿತ್ ಆಗಿದ್ದರೆ ಯಾವ ರೀತಿಯಲ್ಲಿ ಆ ಬಂಗಾರವನ್ನು ರೂಪ ಕೊಟ್ಟು ಒಂದು ಆಭರಣವನ್ನಾಗಿ ಮಾಡ್ತಾನೋ, ಇದೇ ರೀತಿ ನಮ್ಮ ಆಚಾರ್ಯರು ರಾಮಾಯಣವಾಗಲಿ ಮಹಾಭಾರತವಾಗಲಿ ಭಾಗವತವಾಗಲಿ ಭಗವದ್ಗೀತೆಯಾಗಲಿ ದ್ವಾದಶ ಸ್ತೋತ್ರವಾಗಲಿ ಕೃಷ್ಣಾಮೃತ ಮಹಾಣವಾಗಲಿ ಯಾವ ಒಂದು ಪ್ರವಚನವನ್ನು ನೀಡಬೇಕು ಅಂತ ಹೇಳಿದಾಗಲೂ ಕೂಡ ಪ್ರತಿದಿನ ಪ್ರವಚನವನ್ನು ಕೇಳಿ ಮನೆಗೆ ವಾಪಸ್ ಹೋಗಬೇಕಾದ್ರೆ ಒಂದು ಸಂದರ್ಶನವನ್ನು ಮನೆಗೆ ಬೋಯ್ತಾ ಇರ್ತೀವಿ ನಾವು. ಇದು ಅತಿ ಹೆಚ್ಚಿನ ಮನಸ್ಸಿನ ಮೇಲೆ ಪರಿಣಾಮ ಇರತಕ್ಕಂಥ ಒಂದು ಪ್ರವಚನ ವೈಖರಿಯಾಗಿದೆ. ನಾ ಸುಮಾರು ಹೇಳಬೇಕಾದ್ರೆ ಕೆಲವು ವರ್ಷಗಳಿಂದ ಈ ಮೂರನೆಯ ಮಹಾಭಾರತದ ಪ್ರವಚನ ಮಾಲಿಕೆಯನ್ನ ಕೇಳಿದೆ. ವನಪರ್ವವನ್ನ ಸುಮಾರು ನಮ್ಮ ಆಚಾರ್ಯರು 4 ವಾರಗಳ ಕಾಲ
ಅದನ್ನ ವಿವರಿಸಿದ್ದಾರೆ. ನಾನು ಸುಮಾರು 5 ದಿನದಲ್ಲಿ ಈ ಪ್ರವಚನ ಕೇಳಿದ್ದೆ. ಇವತ್ತಿನ ದಿನ ನನಗೆ ಮನಸ್ಸಿನ ಮೇಲೆ ಆಗಿರತಕ್ಕಂಥ ಪರಿಣಾಮ ಎಷ್ಟು ಅಂತ ಹೇಳಿದ್ರೆ, ವೈಯಕ್ತಿಕ ಮಾತಾಡ್ತಿದ್ರಿ ಅಂತ ತಿಳ್ಕೋಬೇಡಿ, ನಾನು ಸರ್ವಿಸ್ ನಲ್ಲಿ ಇದ್ದಾಗ 4 ಕಾಯಿಲೆಗಳು ನನ್ನ ಕಾಡ್ತಾ ಇತ್ತು. ಮೊದಲನೆಯದು ಬ್ಲಡ್ ಪ್ರೆಷರು, 2ನೇದು ಶುಗರು, 3ನೇದು ಸ್ಲಿಪ್ ಡಿಸ್ಕು, 4ನೇದು ಸ್ಪಾಂಡಿಲೈಟಿಸ್. 98ನೇ ಇಸ್ವಿಯಲ್ಲಿ ರಿಟೈರ್ ಆದ್ಮೇಲೆ ಆಚಾರ್ಯ ಪ್ರವಚನವನ್ನ ಕೇಳೋದಕ್ಕೆ ಶುರು ಮಾಡಿದ್ಮೇಲೆ, ನಾ ಅತಿಶಯೋಕ್ತಿ ಅಲ್ಲ ಇದು, ನಾನು ಪ್ರತ್ಯಕ್ಷವಾಗಿ ಇಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನನ್ನ ಶುಗರ್ ಕಂಟ್ರೋಲ್ ನಲ್ಲಿದೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ನಲ್ಲಿದೆ, ಸ್ಪಾಂಡಿಲೈಟಿಸ್ ಇಲ್ಲ, ಸ್ಲಿಪ್ ಡಿಸ್ಕ್ ಮಾತ್ರ ಕೆಲವು ದಿನ ಇತ್ತು. ಪ್ರಾಬಬಲಿ 2000ರಿಂದ 2004 ವರ್ಷದ ತನಕ ಮಾನ್ಯ ಆಚಾರ್ಯರು ರಾಮ ಮಂದಿರದಲ್ಲಿ, ಮಾಡ್ಲೋ ಸ್ಟ್ರೀಟ್ ರಾಮ ಮಂದಿರದಲ್ಲಿ ಭಗವದ್ಗೀತೆಯನ್ನ ನಡೆಸಿದ್ರು. ನಾನು 1 ದಿನ ಬಿಡದೆ 3 ವರ್ಷ ಹೋದ ವ್ಯಕ್ತಿ ನಾನು. ಕಾರಣ ಅಂತಂದ, 1 ವಾರ 5 ದಿನ ಭಗವದ್ಗೀತೆಗೆ ನಾ ಹೋಗಕ್ಕಾಗ್ಲಿಲ್ಲ. ಅವಾಗ ಆಚಾರ್ಯ ಯಾರನ್ನೋ ಕೇಳಿದ್ದಂತೆ, ಯಾಕೋ ಗುರುರಾಜ್ ಬರ್ತಾ ಇಲ್ಲ ಅಂತ. ಯಾರೋ ಹೇಳಿದ್ರಂತೆ, ಅವರಿಗೆ ಬ್ಯಾಕ್ ಪೇನ್ ಇದೆ, ಅದಕ್ಕೆ ಬರ್ತಾ ಇಲ್ಲ ಅಂತ. ನನಗೆ ಅತ್ಯಾಶ್ಚರ್ಯವಾಯಿತು. ಅವತ್ತಿನ ದಿನ ರಾತ್ರಿ ಪ್ರವಚನ ಮುಗಿಸ್ಕೊಂಡು ಆಚಾರ್ಯ ನಮ್ಮ ಮನೆಗೆ ಬಂದ್ರು. ನನ್ನ ಆರೋಗ್ಯ ವಿಚಾರಿಸಕ್ಕೆ ನನ್ನ ತಕ್ಷಣ ಹೇಳಿದೆ, ನನಗೆ ಖಂಡಿತವಾಗ್ಲೂ ಇನ್ನು ಮುಂದೆ ಬ್ಯಾಕ್ ಪ್ರೈನ್ ಇರೋದಿಲ್ಲ ಅಂತ. ಯಾವತ್ತು ಹೇಳಿದ್ನೆ, ಇವತ್ತುವರೆಗೆ ನನಗೆ ಬ್ಯಾಕ್ ಪ್ರೈನ್ ಇಲ್ಲ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅತಿ ಶ್ರದ್ಧೆಯಿಂದ ಇಂಥ ಪ್ರವಚನವನ್ನ ಕೇಳೋದ್ರಿಂದ ಖಂಡಿತವಾಗ್ಲೂ ನಾವು ಡಾಕ್ಟರ್ಗೆ ಆಗ್ಲಿ ಬೇರೆ ಯಾರಿಗೆ ಆಗ್ಲಿ ಏನ್ ಬಿಲ್ಲನ್ನು ಕೊಡ್ತೀವಿ ಅದನ್ನು ಸಂಪೂರ್ಣವಾಗಿ ಉಳಿಸಿ ಅದೇ ಹಣವನ್ನು ದೈವತಾ ಕಾರ್ಯಕ್ಕೆ ಉಪಯೋಗಿಸಬಹುದು ಅಂತಕ್ಕಂತ ಮಾತು ನನ್ನ ಮನಸ್ಸಿಗೆ ಬಂದಿದೆ. ನಿಮ್ಮೆಲ್ಲರಿಗೂ ಈ ಅನುಭವ ಆಗಿರಬಹುದು, ಆಗದೇ ಇದ್ದರೆ ಪ್ರಾಬಬಲಿ ಶ್ರದ್ಧೆಯ ಕೊರತೆಯೇ ಕಾರಣವಾಗಿರುತ್ತೆ ಅಂತ ಹೇಳಿ ನಾ ಹೇಳಬಲ್ಲೆ. ಇಂಥ ಪ್ರವಚನ ಮಾಲಿಕೆಯನ್ನ 1 ವರ್ಷಗಳ ಕಾಲ ಸತತವಾಗಿ ನಡೆಸಿಕೊಟ್ಟಿದ್ದಾರೆ. ಮಾನ್ಯ ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೆ ಈ ಪ್ರವಚನ ಮಾಲಿಕೆಯನ್ನ ಪ್ರಾಯೋಜಿಸುತ್ತಿರತಕ್ಕಂತ ಮಾನ್ಯ ರಾಘವೇಂದ್ರ ರಾಯರು ಮತ್ತು ಸತ್ಯನಾರಾಯಣ ರಾಯರು ಮತ್ತು ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಪ್ರವಚನ ಮಾಲೆಗಳನ್ನ ನಿಸ್ಸಂಕೋಚವಾಗಿ, ಎಷ್ಟು ವರ್ಷವಾದರೂ ಪರವಾಗಿಲ್ಲ, ಎಲ್ಲಿವರೆಗೆ ನಮಗೆ ಆಡಳಿತ ಮಂಡಳಿ ಹಾಲು ಕೊಡುತ್ತೆ ಅಲ್ಲಿವರೆಗೆ ನಾವು ನಡೆಸೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಆಚಾರ್ಯ ಮತ್ತೆ ಧನ್ಯವಾದನ್ನ ಅರ್ಪಿಸ್ತಾ ಇದ್ದೀನಿ. 2ನೇದಾಗಿ, ಈ ಪ್ರವಚನ ಮಾಲಿಕೆ ಇಂಗ್ಲಿಷ್ ನಲ್ಲಿ ಸಕ್ಸಸ್ಫುಲ್ ಅಂತ ಕರೀತಾರೆ. ಸಕ್ಸಸ್ಫುಲ್ ಆಗಬೇಕಾಗಿದ್ರೆ ತಮ್ಮಂತ ಶ್ರೋತೃಗಳು ಅತ್ಯವಶ್ಯಕ. ಈ ಗಿರಿನಗರದ ಕೊಟ್ಟ ಕೊನೆ, ನಾ ಹೇಳಬೇಕಾದ್ರೆ ಬೆಂಗಳೂರಿನ ಕೊಟ್ಟ ಕೊನೆ ಅಂತಲೇ ಹೇಳಬಹುದು. ಇಲ್ಲಿ ಗುಡ್ಡ ಇದೆ, ಅಲ್ಲಿಂದ ಮುಂದೆ ಮನೆಗಳಿಲ್ಲ. ಈ ಬೆಂಗಳೂರಿನ ಕೊಟ್ಟ ಕೊನೆಯಲ್ಲಿ ಪ್ರವಚನವಾದರೂ ಕೂಡ ನೀವೆಲ್ಲ ಅಧಿಕ ಸಂಖ್ಯೆಯಲ್ಲಿ ಬಂದು ಪ್ರವಚನವನ್ನ ಕೇಳ್ತಾ ಇದ್ದೀರಾ, ಅದನ್ನ ಆನಂದವನ್ನ ಅನುಭವಿಸ್ತಾ ಇದ್ದೀರಾ. ಇದೇ ರೀತಿ ಈ ಭಾಗವತ ಮಹಾಭಾರತ ಪ್ರವಚನ ಮಾಲಿಕೆ ಮುಗಿಯುವವರೆಗೂ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ವಿಜಯ ಭಾರತಿ ಶಾಲೆ ನಮಗೆ ಈ ಆವರಣವನ್ನ ಉಚಿತವಾಗಿ ಕೊಟ್ಟಿದೆ, ಅದಕ್ಕೆ ಅವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಧು. ಖಂಡಿತವಾಗ್ಲೂ ದೇವರು ಅವ್ರಿಗೆ ಇದೇ ತೀರ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಪ್ರವಚನ ಮುಗಿಯೋ ತನಕ ದೇವರು ನಮಗೆ ಇನ್ನೂ ಆರೋಗ್ಯ ಆಯಸ್ ಕೊಟ್ಟಿದ್ರೆ ಆಮೇಲೆ ಸಾಧ್ಯವಾದ್ರೆ ರಾಮಾಯಣ ಮತ್ತೆ ಭಾಗವತ ಕೂಡ ಇಲ್ಲಿ ಹೇಳಿಸಬೇಕಂತಕ್ಕಂತ ಒಂದು ಆಸೆ ಇದೆ. ಅದಕ್ಕೆ ವಿಜಯಭಾರತಿ ಶಾಲೆಯವರು ಸಂಪೂರ್ಣ ಸಹಕಾರ ಕೊಡ್ತಾರೆ ಅಂತ ಹೇಳಿ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. 4ನೆಯದಾಗಿ, ಎಲೆ ಮರೆಯ ತಾಯಿ ತರ ಮಾನ್ಯ ಮಂಜುನಾಥರವರು ಆಚಾರ್ಯರನ್ನ ಯಾರಿಗೂ ಗೊತ್ತಾಗದೆ ಗುಟ್ಟಾಗಿ ಕರ್ಕೊಂಡ್ ಬರ್ತಾ ಇದ್ದಾರೆ, ಗುಟ್ಟಾಗಿ ಕರ್ಕೊಂಡು ಮನೆಗೆ ಬಿಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳೋದು ಕೂಡ ಅವ್ರು ಇಷ್ಟಪಡೋದಿಲ್ಲ, ಆದರೂ ಕರ್ತವ್ಯ ಅವರಿಗೂ ಕೂಡ ನಾನು ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಪ್ರವಚನ ಮಾಲಿಕೆ ನಡೀಬೇಕಾದ್ರೆ ಅನೇಕ ದಿನಗಳು ಭಕ್ತಾದಿಗಳು ಪ್ರಸಾದವನ್ನ ತಾವು ವಹಿಸಿಕೊಂಡು ಕೊಡ್ತಾ ಬಂದಿದ್ದಾರೆ. ಈ ದಿನ ಕೂಡ ಒಬ್ಬರು ಗುಪ್ತ ಭಕ್ತರು, ಅವರ ಹೆಸರು ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ, ಅವರು ಪೂರ್ಣ ಫಲವನ್ನ ನೀಡ್ತಾ ಇದ್ದಾರೆ. ಅವರ ಆಸೆ ಪ್ರತಿಯೊಬ್ಬರು ಫಲವನ್ನು ಸ್ವೀಕರಿಸಿ ಹೋಗ್ಬೇಕು ಅಂತ ಹೇಳಿ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತೆಂಗಿನಕಾಯನ್ನ ತರಿಸಿದ್ದಾರೆ ಅವರು. ಅವರ ಆಸೆ ಏನಂದ್ರೆ ಒಂದು ತೆಂಗಿನಕಾಯಿ ಉಳಿಬಾರದು ಅಂತ ಹೇಳಿ ನನ್ನ ಹತ್ರ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರ ಫಲವನ್ನು ಸ್ವೀಕರಿಸೇ ಹೋಗ್ಬೇಕು ಆಚಾರ್ಯರಿಂದ. ಮತ್ತೆ ನಿಮ್ಮಲ್ಲಿ ಕಳಕಳಿಯ ಮನವಿ, ಸುಲಭವಾಗಿ ಕೆಲಸ ಆಗಬೇಕಾಗಿದ್ರೆ ಹೋದ ಸರ್ತಿ ಪ್ರವಚನದಲ್ಲಿ ನೀವಾಗಲೇ ಆದರ್ಶವನ್ನ ತೋರಿದಿರಾ, ಮಾದರಿಯನ್ನ ತೋರಿದಿರಾ. ಹೆಂಗಸರು ಬಲಗಡೆಯಿಂದ ಕ್ಯೂನಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ, ಪುರುಷರು ಎಡಗಡೆಯಿಂದ ಕ್ಯೂನಲ್ಲಿ ಬಂದು ಪ್ರಸಾದನ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಪ್ರಕಟಣೆ, ಈ ಗಿರಿನಗರದ ಬಡಾವಣೆಯಲ್ಲಿ ರಾಯರ ಮಠದಲ್ಲಿ ಪ್ರತಿ ಶನಿ ಏಕಾದಶಿ ದಿನ 2-4 ಗಂಟೆ ತನಕ ಮಾನ್ಯ ಕಲ್ಲಾಪುರ ಗುರುರಾಜಾಚಾರ್ಯರ ಪುತ್ರರಾದ ಪವನಾಚಾರ್ಯರು ಭಾಗವತವನ್ನು ಹೇಳ್ತಾ ಇದ್ದಾರೆ 2-4 ತನಕ ಗಿರಿನಗರ ರಾಯರ ಮಠದಲ್ಲಿ ಏಕಾದಶಿ. ಅದಕ್ಕಿಂತ ಉತ್ತಮವಾಗಿ ಕಾಲ ಕಳೆಯಕ್ಕಂತ ಸಾಧ್ಯತೆ ಇಲ್ಲ. ಯಾರಿಗೆ ಅನುಕೂಲ ಇದೆ ರಾಯರ ಮಠಕ್ಕೆ ಬಂದು ಭಾಗವತನ ಕೂಡ ಪ್ರತಿ ಏಕಾದಶಿ 2-4 ವರೆಗೆ ಆರಿಸಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೆ ಧನ್ಯವಾದವನ್ನು ಅರ್ಪಿಸ್ತಾ ಈ ಪ್ರವಚನ ಮಾಲಿಕೆಯನ್ನ ಆಚಾರ್ಯರು ನಡೆಸಿಕೊಡ್ಬೇಕು ಅಂತ ಕೇಳಿ ನಮ್ಮ ನಿಮ್ಮ ಗೌರವ ಸಂಕೇತವಾಗಿ ಒಂದು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಆಚಾರ್ಯರು ಸ್ವೀಕರಿಸಿ ಪ್ರವಚನವನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಅತಿ ವಿನಯದಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ.
ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಸ್ಯ ಹಸ್ತ ಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಯತ್ಯಜೋ ಖಂಡಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲೀ ಸ್ವಭಕ್ತಹರ್ದೋಚ್ಯತಬೋರಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ. ಜಯತ್ಯ ಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ. ಯೋ ವಿಪ್ರಲಂಭ ವಿಪರೀತ ಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮುಕೋಪಿ ವಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವದಲ್ಲೇ ಅದ್ವಿತೀಯವಾದಂಥ ಕೃತಿ. ಕಥೆ, ತತ್ವ, ವರ್ಣನೆಗಳು, ರಾಜ್ಯಶಾಸ್ತ್ರ ಮೊದಲಾದ ವಿವಿಧ ಶಾಸ್ತ್ರಗಳು, ಇತಿಹಾಸ ಮೊದಲಾದ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನಾ ಭಾರತ ಸಮಂ ಶಾಸ್ತ್ರಂ, ಮಹಾಭಾರತಕ್ಕೆ ಸಮನಾದ ಶಾಸ್ತ್ರ ಮತ್ತೊಂದು ಇಲ್ಲ ಅನ್ನೋದು ಸಕಲ ಶಾಸ್ತ್ರಗಳ ಆದೇಶ. ಈ ಮಾತು ಲೌಕಿಕ ರೀತಿಯಲ್ಲೂ ಅತ್ಯಂತ ಸತ್ಯ ಎಂಬುದನ್ನು ಗಮನಿಸಬೇಕು. ಇವತ್ತು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಎಷ್ಟೆಲ್ಲ ಪರಿವರ್ತನೆ ಆಗೋಗಿದೆ, ಇವತ್ತು ಏನೇನೋ ಮನುಷ್ಯ ಸಾಧನೆ ಮಾಡ್ತಾ ಇದ್ದಾನೆ, ಇಷ್ಟಾದರೂ ಕೂಡ ಮಹಾಭಾರತಕ್ಕೆ ಸಮನಾದ ಮತ್ತೊಂದು ಗ್ರಂಥವನ್ನು ಕೊಡೋ ಯೋಚನೆ ಮಾಡೋ ಸ್ಥಿತಿಯಲ್ಲೂ ಮನುಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಪೂರ್ಣತೆ ಮಹಾಭಾರತದಲ್ಲಿರಬೇಕು ಯೋಚನೆ ಮಾಡಬಹುದು. ಅದನ್ನು ಅಂಥ ಗ್ರಂಥ ಬರೆಯೋದು ಬೇಡ, ಅದನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇವತ್ತು ಮನುಷ್ಯನಿಗೆ ಬಂದಿಲ್ಲ ಅನ್ನೋದು ನಿಜವಾದ ಆಶ್ಚರ್ಯ. ಆದ್ದರಿಂದ ಇವತ್ತು ಸಾಹಿತ್ಯ ಜಗತ್ತಿನ ಅತ್ಯದ್ಭುತವಾದಂಥ ಸಂಗತಿ ಅಂದರೆ ಮಹಾಭಾರತದ ರಚನೆ. ಅದನ್ನು ಬರೆದಿದ್ದು ಕೂಡ ನಡೆದ ಮೇಲೆ ಅಲ್ಲ, ನಡೆದಕ್ಕಿಂತ ಮುಂಚೆ ಬರೆದಿಟ್ಟಿದ್ರು. ಎಂಥ ಆಶ್ಚರ್ಯ, ಒಂದು ಜಾತಕ ಬರೀಲಿಕ್ಕಾಗೋದಿಲ್ಲ ಸರಿಯಾಗಿ. ಅಂಥ ಹೊತ್ತಿನೊಳಗೆ ಇಡೀ ಮಹಾಭಾರತ ಇತಿಹಾಸವನ್ನು ಅದು ನಡೆಯೋದಕ್ಕಿಂತ ಎಷ್ಟೋ ಶತಮಾನಗಳ ಮುಂಚಿತವಾಗಿ ಬರೆದಿಟ್ಟು ಅದು ಹಾಗೆ ನಡೆಯಿತು ಅಂದರೆ ಅದಕ್ಕಿಂತ ಆಶ್ಚರ್ಯ ಇನ್ನೇನು ಬೇಕು. ಅದಕ್ಕೆ ಅದನ್ನು ಕೃಷ್ಣ ವೇದ ಅಂತ ಕರೆದಿದ್ದ. ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ವೇದವ್ಯಾಸರು. ಉಳಿದೆಲ್ಲ ವೇದಗಳು ಅವರು ವಿಭಾಗ ಮಾಡಿಕೊಟ್ಟ ವೇದಗಳು, ಉದ್ಧಾರ ಮಾಡಿಕೊಟ್ಟ ವೇದಗಳಾದರೆ ಅದು ಬರೆದ ವೇದ. ಇದು ಬರೆದ ವೇದ ಅಪೌರುಷೇಯ ವೇದಕ್ಕಿಂತ ಶ್ರೇಷ್ಠವಾಯಿತು ಎಂಬುದು ಅದರ ಹಿರಿಮೆ. ಆದ್ದರಿಂದ ಮಹಾಭಾರತ ಅಂತ ಕರೆದಿದ್ದು ಎಲ್ಲ ಗ್ರಂಥಗಳು ಒಂದು ಕಡೆಯಾದರೆ ಮಹಾಭಾರತ ಒಂದೇ ಒಂದು ಕಡೆಗೆ, ಅದರ ತೂಕಕ್ಕೆ ಯಾವುದೂ ಸರಿ ಬರಲಿಲ್ಲ. ಅದಕ್ಕೆ ಮಹಾಭಾರತ ಅನ್ನೋ ಹೆಸರು ಅದಕ್ಕೆ ಅತ್ಯಂತ ಸಾರ್ಥಕವಾದ ಹೆಸರು. ಅದರಲ್ಲಿ ನಾವು ಕಥಾದೃಷ್ಟಿಯಿಂದ ವಿಚಾರ ಮಾಡಿದರೂ ಕೂಡ ಹೆಜ್ಜೆ ಹೆಜ್ಜೆಗೂ ತಾತ್ವಿಕ ವಿಚಾರಗಳನ್ನೇ ಒಳಗೊಂಡಿರತಕ್ಕಂಥ ಆ ಕೃತಿ. ಯಾವ ರೀತಿಯಾಗಿ ಪಾಂಡವ ಕೌರವರ ಉತ್ಪತ್ತಿ, ಮುಂದೆ ಅವರ ಮಧ್ಯೆ ಬೆಳೆದಂಥ ವಿರಸಗಳು, ಅದರಲ್ಲಿ ವಿನಾಕಾರಣ ದುರ್ಯೋಧನಾದಿಗಳು ಪಾಂಡವರ ಮೇಲೆ ವೈರ ಸಾಧಿಸಿದ್ದಾರೆ. ಪಾಂಡವರ ವೈರ ಸಕಾರಣವಾದದ್ದು, ಈ ಕೌರವರ ವೈರ ನಿಷ್ಕಾರಣವಾದದ್ದು. ಪಾಂಡವರು ಒಳ್ಳೆಯವರು ಎಂಬುದೇ ಅವರು ದೊಡ್ಡ ಕಾರಣ. ಅದಕ್ಕೆ ಪಾಂಡವರು ಒಳ್ಳೆಯವರು ಎಂಬುದೇ ಸಹಿಸಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಅಂದರೆ ಗುಣವದ್ವೇಷಿಗಳು ಅಂತ ಕರೀತಾರೆ. ಗುಣವದ್ವಿಟ್ ಅಂತವನ ಹೆಸರು. ದೋಷಗಳನ್ನು ದ್ವೇಷ ಮಾಡೋದು, ದೋಷಿಗಳನ್ನು ದ್ವೇಷ ಮಾಡೋದು ಗುಣ. ಆದರೆ ಗುಣಗಳನ್ನೇ ದ್ವೇಷ ಮಾಡೋದ್ರೆ ಏನರ್ಥ? ಇದು ದುಷ್ಟರ ಸಹಜ ಸ್ವಭಾವ ಇದು. ಆದ್ದರಿಂದಾನೇ ದುರ್ಯೋಧನಾದಿಗಳು ಆಸುರಿ ಸಂಪತ್ತಿನ ಒಳ್ಳೆ ಪ್ರತೀಕ, ಪಾಂಡವರೆಲ್ಲ ದೈವಿ ಸಂಪತ್ತಿನ ಪ್ರತೀಕ. ಅವರಿಬ್ಬರ ಘರ್ಷಣೆ ವಿವಿಧ ಹಂತಗಳಲ್ಲಿ ನಡೀತಾ ಬಂದಿದೆ. ಇಷ್ಟೆಲ್ಲದರ ಮಧ್ಯೆ ಪಾಂಡವರು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಮತ್ತೆ ದುರ್ಯೋಧನ ಸಾಧನೆ ಬರೀ ಅಡ್ಡಿ ಮಾಡೋದೊಂದೇ ಇನ್ನೇನೂ ಇಲ್ಲ. ಪಾಂಡವರ ಸಾಧನೆ ಹಾಗಲ್ಲ. ದ್ರೌಪದಿ ಸ್ವಯಂವರವಾಗಲಿ, ಬಕಾದಿಗಳ ಸಂಹಾರವಾಗಲಿ, ಮುಖ್ಯ ಎಲ್ಲ ರಾಜಸೂಯಾಗದಂತಹ ಯಾಗವಾಗಲಿ, ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದಾಗಲಿ ಪಾಂಡವರ ಸಾಧನೆಗಳು. ಅಂದರೆ ಕಷ್ಟದ ಮಧ್ಯೆನೇ ಒಬ್ಬ ಸಾತ್ವಿಕ ಜೀವ ಭಾರಿ ಮುಂದೆ ಬರುತ್ತಾನೆ. ಕಷ್ಟಗಳ ಮಧ್ಯೆ ತುಂಬ ಮೇಲೆ ಬಂದರೆ ದುಷ್ಟನಾದವನು ಇನ್ನೊಬ್ಬರು ಜೀವನ ಹಾಳು ಮಾಡೋದ ಪ್ರಯತ್ನ ಪಟ್ಟು ತನ್ನ ಪ್ರಗತಿಯೇ ಒಂದು ವಿರೋಧ ಮಾಡ್ಕೋತಾನೆ ಹೊರತು ಇನ್ನೇನೂ ಇಲ್ಲ. ಅದನ್ನು ಉದ್ದಕ್ಕೂ ಕಾಣ್ತಾ ಇದ್ದೇವೆ. ಕೊನೆಗೆ ಪಾಂಡವರನ್ನು ಮೋಸದಿಂದ ಕಾಡುಪಾಲು ಮಾಡಿದ್ದು ಕೌರವರ ದುರ್ಯೋಧನಾದಿಗಳ ಮತ್ತೊಂದು ದುರಂತ. ಮೋಸದಿಂದ ಧರ್ಮವನ್ನು ಧರ್ಮರಾಜಾದಿಗಳನ್ನೆಲ್ಲ ಕಾಡುಪಾಲು ಮಾಡಿದ್ದಾರೆ. ಕಪಟ ದ್ಯೂತ, ಮೊದಲೇ ದ್ಯೂತ, ಅದರಲ್ಲೂ ಕಪಟ ದ್ಯೂತ, ಅದರಲ್ಲೂ ಕೂಡ ವಂಚನೆಯ ಒಂದು ಸರಮಾಲೆ. ಅದರ ಪರಿಣಾಮ ಪಾಂಡವರು ಕಾಡನ್ನು ಸೇರ್ತಕ್ಕಂಥ ಪ್ರಸಂಗ ಬಂತು. ಆದರೆ ಅವರು ಹತಾಶರಾಗಲೇ ಇಲ್ಲ. ಎಷ್ಟು ವೈಭವದಿಂದ ಅಲ್ಲಿ ಕಿರ್ಮಿರಾದಿಗಳ ಸಂಹಾರ ಮಾಡೋದೇನು,
ಧರ್ಮರಾಜ ಭೀಮ ದ್ರೌಪದಿಯರಿಂದ ತತ್ವಜ್ಞಾನವನ್ನು ತಿಳಿಯೋದೇನು, ಅದರ ಜೊತೆಗೆ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದಿದ್ದೇನು, ಒಂದಲ್ಲ ಎರಡಲ್ಲ. ಇನ್ನು ಭೀಮಸೇನ ಈ ಸೌಗಂಧಿಕ ಪುಷ್ಪ ತಂದಿದ್ದು, ಪಂಚವರ್ಣ ಪುಷ್ಪಗಳನ್ನು ತಂದಿದ್ದು, ಜಟಾಸುರಾದಿಗಳನ್ನು ಸಂಹಾರ ಮಾಡಿದ್ದು, ಅಜಗರನಿಗೆ ಮೋಕ್ಷವನ್ನು ಕೊಟ್ಟಿದ್ದು, ಒಂದಕ್ಕಿಂತ ಒಂದು ಆಶ್ಚರ್ಯ. ಇಡೀ ವಂಶದ ಹಿರಿಯ ನಹುಷರಾಜ ಅಜಗರನಾಗಿ ಬಿದ್ದಿದ್ರೆ ಅವನಿದ್ದಲ್ಲಿಗೆ ಹಾಗೆ ಉದ್ಧಾರ ಮಾಡಿದ್ದು ಭೀಮಸೇನ ಹಿರಿಮೆಯಾಯಿತು. ಅದೇ ರೀತಿಯಲ್ಲಿ ದ್ರೌಪದಿ ಸತ್ಯಭಾಮೆಯರ ಸಂವಾದ, ಸರಸ್ವತಿ ಲಕ್ಷ್ಮಿಯರ ಸಂವಾದ ನಡೆದು ದ್ರೌಪದಿಯ ಹಿರಿಮೆಯನ್ನ ದ್ರೌಪದಿಯ ಬಾಯಿಂದನೇ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಸತ್ಯಭಾಮಾದೇವಿ ಪ್ರಶ್ನೋತ್ತರ ರೂಪದಲ್ಲಿ ಜಗತ್ತಿಗೆ ತಿಳಿಸಿಕೊಟ್ಟು, ಅದೇ ಸಮಯದೊಳಗೆ ಮುಂದೆ ನಡೆದಿದ್ದು ರಾಮಾಯಣದಂತೆ ಇಲ್ಲೂ ಕೂಡ ದ್ರೌಪದಿ ಹರಣದ ಪ್ರಯತ್ನ, ಅಲ್ಲಿ ಸೀತಾ ಹರಣದಂತೆ, ಅದಕ್ಕೆ ಪ್ರತಿಯಾಗಿ ಭೀಮಾರ್ಜುನರಿಂದ ದ್ರೌಪದಿಯ ಸಂರಕ್ಷಣೆ, ಅನಂತರ ಜಯದ್ರಥ ಅದನ್ನು ಅರ್ಥ ಮಾಡಿಕೊಳ್ಳದೆ ಈಶ್ವರನ ಕುರಿತು ತಪಸ್ಸು ಮಾಡಿ ವರ ಪಡೆದಿದ್ದು, ಮುಂದೆ ಈ ಮಾರ್ಕಂಡೇಯರು ಆಗಮಿಸಿ ರಾಮಕಥಾದಿಗಳನ್ನು ಹೇಳಿದ್ದು, ಸಾವಿತ್ರಿ ಉಪಾಖ್ಯಾನ ಮೊದಲಾದವುಗಳನ್ನು ನಡೆದು ಕರ್ಣ ಕವಚಕುಂಡಲಗಳನ್ನು ದಾನ ಮಾಡಿದ ಪ್ರಸಂಗವನ್ನು ಕೇಳಿದೆ. ಕರ್ಣನ ದಾನ ವಿಶ್ವ ದಾಖಲೆಯ ದಾನಗಳಲ್ಲಿ ಒಂದಾಯಿತು. ಯಾವುದನ್ನು ಕೊಟ್ಟರೆ ಅದು ಬಂಗಾರ ಬೆಲೆನೇ ಹುಚ್ಚಾಬಟ್ಟೆ ಬೆಲೆ ಎದುರು. ಅಮೃತ ಮಥನ ಕಾಲಕ್ಕೆ ಕೊಟ್ಟಿದ್ದು ಒಂದು ಕಡೆಗೆ, ಅಮೃತ ಸ್ಪರ್ಶವಾಗಿದೆ ಕವಚಗಳಿಗೆ ಕುಂಡಲಗಳಿಗೆ, ಜೊತೆಗೆ ಚೊಕ್ಕ ಚಿನ್ನದ ವಸ್ತುಗಳು ಜೊತೆಗೆ ಬಂದಿದ್ದು, ಅವನನ್ನು ಸಂಪೂರ್ಣ ರಕ್ಷಣೆ ಮಾಡ್ತಾ ಇದ್ದು, ಅವನ್ನ ಇಂದ್ರದೇವರು ದಾನ ಕೇಳಿದರು ಅನ್ನೋ ಒಂದೇ ಕಾರಣಕ್ಕೆ ಕರ್ಣ ಕೊಟ್ಟನಲ್ಲ, ಎಂಥ ಅತ್ಯದ್ಭುತವಾದ ದಾನ ಅದು. ಅದಕ್ಕೇನೆ ಭಗವಂತನಾದ ಕೃಷ್ಣ ರಾಜಸೂಯಾಗದ ಸಂದರ್ಭದೊಳಗೆ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಕೊಟ್ಟಿದ್ರೆ, ಈ ಕರ್ಣನಿಗೆ ಯಾವ ಕೆಲಸವನ್ನು ಕೊಟ್ಟಿದ್ದ ಅಂದ್ರೆ ಹೇಳ್ತಾರೆ, ಕರ್ಣಂ ದಾನೇ ಮಹಾಮನಾಹ, ದಾನ ಕೊಡೋ ಕೆಲಸ ಕರ್ಣನ ಕೂಡಿಸಿದ್ದಂತೆ ಕೃಷ್ಣ. ದಾನ ಬಡಿಸೋರ್ನ ಕ್ಯಾರಿಯರ್ ಹೋಗೋರು ಬಡಿಸೋಕೆ ಬಿಟ್ರೆ ಗೋವಿಂದ, ಅಡಿಗೆ ಎಲ್ಲ ಮನೆ ಸಾಗಿಸಿಬಿಟ್ಟಿರ್ತಾರೆ. ಬಡಿಸೋರಿಗೆ ಅಡಿಗೆ ಎಂಥವ್ರಿಗೆ ಕೊಡಬೇಕು ಅಂಥವ್ರಿಗೆ ಕೊಡಬೇಕು. ಇವತ್ತೆಲ್ಲ ಯಶೋ ಮಿಸ್ಯೂಸ್ ಆಗೋದೇ ಜಾಸ್ತಿ. ಕರ್ಣನಿಗೆ ಕೊಟ್ಟಿದ್ದರಿಂದ ಸಾರ್ಥಕವಾಗಿ ಜನಕ್ಕೆ ಮುಟ್ಟಬೇಕು. ಕೃಷ್ಣನಿಗೆ ಅಷ್ಟು ಪ್ರಿಯನಾಗಿದ್ದ ಕರ್ಣ ಅಂಬುದನ್ನು ಗಮನಿಸಬೇಕು. ಸೂರ್ಯನ ಅವತಾರ ಆತ, ಕರ್ಣ ಸೂರ್ಯನ ಅವತಾರ ಆತ. ಈ ದೋಷಗಳೆಲ್ಲ ಏನಿದ್ರೂ ಕೂಡ ಒಡಗಿದ್ದ ಅಸುರಾವೇಶದ ನಿಮಿತ್ತನೇ ಹೊರತು, ಅದನ್ನು ತೆಗೆದುಹಾಕಿದರೆ ಸೂರ್ಯನಂತೆ ಉಜ್ವಲವಾಗಿರತಕ್ಕಂಥ ವ್ಯಕ್ತಿತ್ವ ಕರ್ಣನ. ಅಂತ ಕರ್ಣ ದಾನ ಕೊಟ್ಟ ಕಥೆಯನ್ನು ಕೇಳಿದಿವಿ. ಮುಂದೆ ಕೊನೆಯ ಭಾಗ, ವನಪರ್ವದ ಕೊಟ್ಟ ಕೊನೆಯ ಭಾಗ, ಪಾಂಡವರೆಲ್ಲ ಒಂದು ಸಲ ಯಥಾಪ್ರಕಾರ ದ್ವೈತವನ ಅಂತಕ್ಕಂಥ ವನದಲ್ಲಿ ದ್ವೈತ ಶಾಸ್ತ್ರ ಆಚಾರ ಪ್ರಸಾರ ಮಾಡಿದರು.